ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ಪರ್ವತ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದನು. ಅವನು ಆ ಪರ್ವತಗಳಲ್ಲಿದ್ದ ಹೂವು, ಹುಲ್ಲು ಮತ್ತು ಪಕ್ಷಿಗಳನ್ನು ಪ್ರೀತಿಸುತ್ತಿದ್ದನು. ಅವನು ಪಕ್ಷಿಗಳು ಪಂಜರದಲ್ಲಿರುವುದನ್ನು ಇಷ್ಟಪಡುತ್ತಿರಲಿಲ್ಲ, ಬದಲಾಗಿ ಅವುಗಳು ಸ್ವಚ್ಛಂದವಾಗಿ ಹಾರಾಡುವುದನ್ನು ನೋಡಲು ಬಯಸುತ್ತಿದ್ದನು. ಒಂದು ದಿನ ಅನೇಕ ಹಕ್ಕಿಗಳು ಬಂದು ಅಂಗಳದಲ್ಲಿ ಇಟ್ಟಿದ್ದ ಅಕ್ಕಿಯನ್ನು ತಿನ್ನುವುದಕ್ಕೆ ಈ ವ್ಯಕ್ತಿ ಗಮನಿಸಿ ಅವುಗಳ ವಿನೋದ ಕೃತ್ಯವನ್ನು ನೋಡಿ ಆನಂದಿಸುತ್ತಿದ್ದನು. ಆತನು ಈ ಹಕ್ಕಿಗಳಿಗೋಸ್ಕರ ಮತ್ತೊಂದು ಬಟ್ಟಲು ಅಕ್ಕಿಯನ್ನು ತರಲು ಒಳಗೆ ಹೋದನು. ಆದರೆ ಅವನು ಹಿಂತಿರುಗಿ ಬಂದಾಗ ಎಲ್ಲ ಹಕ್ಕಿಗಳು ಹಾರಿಹೋದವು. ಈತನಿಗಾದರೂ ಈ ಹಕ್ಕಿಗಳನ್ನು ಹಿಡಿಯುವುದಾಗಲಿ ಅಥವಾ ಹಿಂಸಿಸುವುದಾಗಲಿ ಭಾವನೆ ಇರಲಿಲ್ಲ. ಅದರ ಬದಲಾಗಿ ತನ್ನಲ್ಲಿದ್ದ ಅಕ್ಕಿಯನ್ನು ಈ ಹಕ್ಕಿಗಳು ತಿಂದು ತೃಪ್ತವಾಗುವುದರಲ್ಲಿ ಸಂತೋಷ ಪಡುತ್ತಿದ್ದ. ತಾನು ಆ ಹಕ್ಕಿಗಳ ಮಧ್ಯೆ ಕುಳಿತು ಅವುಗಳು ತನ್ನ ಸುತ್ತಲೂ ಕುಳಿತು ತಿನ್ನುವುದನ್ನು ನೋಡಲು ಬಹಳ ಇಷ್ಟಪಡುತ್ತಿದ್ದ. ಎಂತಹ ಆನಂದದ ಸನ್ನಿವೇಶವಲ್ಲವೇ ಪ್ರಿಯರೇ? ಆದರೆ ಈತನ ಹೃದಯದ ಆಶೆ ಆ ಹಕ್ಕಿಗಳಿಗೆ ಅರ್ಥವಾಗಲಿಲ್ಲ. ಆ ಹಕ್ಕಿಗಳು ಇವನಿಂದ ತಪ್ಪಿಸಿಕೊಂಡು ದೂರವಿರುತ್ತಿದ್ದವು. ಆದರೆ ಇದನ್ನು ಅರಿತ ಆ ವ್ಯಕ್ತಿ, ಈ ಪಕ್ಷಿಗಳನ್ನು ನನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ತಾನೂ ಸಹ ಪಕ್ಷಿಗಳಂತಾಗಬೇಕು. ಆಗ ಅವುಗಳಂತೆ ಶಬ್ದ ಮಾಡಬಹುದು, ಹಾರಬಹುದು, ಅವುಗಳ ಮಧ್ಯೆ ಇರಬಹುದು ಮತ್ತು ತನ್ನ ಹೃದಯದ ಬಾಯಕನ್ನು ಅವುಗಳ ಬಳಿ ಹೇಳಿಕೊಳ್ಳಬಹುದು ಅಂದುಕೊಂಡ. ಆಗ ಆ ಪಕ್ಷಿಗಳು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳದೆ ನನ್ನ ಹೃದಯದ ಬಾಯಕನ್ನು ತಿಳಿಯುವವು ಎಂಬುದಾಗಿ ಆಲೋಚಿಸಿದ. ಆದರೆ ಇವನಿಗೆ ಆ ಹಕ್ಕಿಗಳಂತಾಗಲು ಸಾಧ್ಯವಾಗಲಿಲ್ಲ. ಹೀಗಾಗಿ ತನ್ನ ಹೃದಯದ ಬಯಕೆಗಳನ್ನು ಆ ಹಕ್ಕಿಗಳಿಗೆ ತಿಳಿಸಲು ಸಾಧ್ಯವೇ ಆಗಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ವಿಷಯದಲ್ಲಿಯೂ ಸಹ ದೇವರ ಬಯಕೆ ಇದೇ ರೀತಿಯಲ್ಲಿದೆ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ಇಷ್ಟಪಡುತ್ತಾನೆ ಮತ್ತು ನಾವು ಆತನ ಸಮೀಪದಲ್ಲಿರಬೇಕೆಂದು ಬಯಸುತ್ತಾನೆ. ಆದರೆ ನಾವು ಆತನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಿಂದಿನ ಕಾಲದಲ್ಲಿ ದೇವರು ತನ್ನ ಸೇವಕರ ಮುಖಾಂತರ ಮಾನವ ಜನಾಂಗಕ್ಕೆ ತನ್ನ ಹೃದಯಾಂತರಾಳದ ಪ್ರೀತಿಯನ್ನು ವ್ಯಕ್ತಪಡಿಸಿದ. ಆದರೆ ಮನುಷ್ಯನು ಇದನ್ನು ಗ್ರಹಿಸುವುದರಲ್ಲಿ ಸೋತು ಹೋದ. ಆದ್ದರಿಂದ ದೇವರು ಬೇರೆ ಮಾರ್ಗವಿಲ್ಲದೆ ಮನುಷ್ಯನಾಗಿ ಭೂಲೋಕವನ್ನು ಪ್ರವೇಶಿಸಿದ. ಆ ಮನುಷ್ಯನೇ ಯೇಸು ಕ್ರಿಸ್ತನು. ಪಕ್ಷಿಯಾಗಲು ಒಂದು ವೇಳೆ ನನ್ನಿಂದ ಸಾಧ್ಯವಿದ್ದಿದ್ದರೆ ಜನರು ನನ್ನನ್ನು ತಾಳ್ಮೆಯ ರೂಪ ಧರಿಸಿದ ವ್ಯಕ್ತಿ ಎಂದು ಕೊಂಡಾಡುತ್ತಿದ್ದರು. ಆದರೆ ದೇವರು ತಾನು ಮನುಷ್ಯನಾಗಲು ಬಯಸಿದ್ದನ್ನು ನಾವು ಗ್ರಹಿಸುವಾಗ ಎಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡಿದ್ದಾನೆ ಎಂಬುದನ್ನು ಕಾಣುತ್ತೇವೆ. ಉನ್ನತ ಲೋಕದಲ್ಲಿರುವ ದೇವರು ತನ್ನನ್ನು ಬರಿದು ಮಾಡಿಕೊಂಡು ಮನುಷ್ಯನ ಹೋಲಿಕೆಗೆ ಮೇರೆಗೆ ಭೂಲೋಕವನ್ನು ಪ್ರವೇಶಿಸಿದ. ಆತನೊಬ್ಬ ಕನ್ನಿಕೆಯ ಗರ್ಭವನ್ನು ಸೇರಿ ಮನುಷ್ಯನಾಗಿ ರೂಪಿತಗೊಂಡು ಲೋಕವನ್ನು ಪ್ರವೇಶಿಸಿದ. ಆ ಕನ್ನಿಕೆಯ ಹೆಸರು ಮೇರಿ. ಯೇಸು ಹುಟ್ಟಿದಾಗ ಎರಡು ಕುತೂಹಲಕಾರಿ ಸಂಗತಿಗಳು ನಡೆದವು. ಸಮೀಪದಲ್ಲಿದ್ದ ಬೆಟ್ಟದ ತಪ್ಪಲಲ್ಲಿ ಕುರುಬರು ತಮ್ಮ ಕುರಿಹಿಂಡನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ಒಬ್ಬ ದೇವದೂತನು ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ಹೀಗೆ ಹೇಳಿದನು, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಆಗ ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿತಾನೆ ಎಂದು ಹಾಡಿದರು. ಆ ದೇವದೂತರು ಹೋದ ಬಳಿಕ ಈ ಕುರುಬರು ಹೊರಟು ಮರಿಯಳನ್ನು ಮತ್ತು ಕೂಸಾಗಿದ್ದ ಯೇಸುವನ್ನು ಕಂಡರು. ಆ ನಂತರ ಆ ಕುರುಬರು ತಾವು ಕಂಡು ಕೇಳಿದ್ದನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಹಿಂತಿರುಗಿ ಹೋದರು. ಯೇಸು ಹುಟ್ಟಿದಾಗ ಮತ್ತೊಂದು ಕುತೂಹಲಕರ ಸಂಗತಿ ನಡೆಯಿತು ಪ್ರಿಯರೇ. ಮೂವರು ಜೋಯಿಸರು ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ಕಂಡರು. ಒಬ್ಬ ಅರಸನ ಜನನವನ್ನು ಇದು ಸೂಚಿಸುತ್ತದೆ ಎಂದವರು ಬಲವರಾಗಿದ್ದರು. ಆ ನಕ್ಷತ್ರವು ಚಲಿಸುತ್ತಾ ಮುಂದುವರೆಯುವುದನ್ನು ಇವರು ಕಂಡು ಅದು ಹೋಗುತ್ತಿದ್ದ ಮಾರ್ಗವನ್ನು ಹಿಂಬಾಲಿಸಿದರು. ಅವರು ಬೆತ್ಲೆಹೇಮಿನ ಸಮೀಪಕ್ಕೆ ಬರುತ್ತಿದ್ದಂತೆಯೇ ಆ ನಕ್ಷತ್ರವು ಮಾಯವಾಯಿತು. ಆ ಸ್ಥಳವೇ ಯೆರೂಸಲೇಮ್. ಆ ಜೋಯಿಸರು ರಾಜನ ಅರಮನೆ ಪ್ರವೇಶಿಸಿ ಕೂಸನ್ನು ಕಾಣದೆ ಹೊರಗೆ ಬಂದಾಗ ಮತ್ತೆ ನಕ್ಷತ್ರವನ್ನು ಕಂಡರು. ಆ ನಕ್ಷತ್ರವು ಇವರನ್ನು ನಡೆಸಿಕೊಂಡು ಹೋಗಿ ಮಗುವಿದ್ದ ಸ್ಥಳಕ್ಕೆ ಬಂದು ಸೇರಿತು. ಆ ಜೋಯಿಸರು ಆ ಮಗುವನ್ನು ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟು ತಮ್ಮ ದೇಶಕ್ಕೆ ಹಿಂತಿರುಗಿ ಹೋದರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಜನನವು ಒಂದು ಅತಿಶಯವಾದ ಜನನ. ಮಾನವನೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಲು ಆತನು ಮನುಷ್ಯನಾಗಿ ಈ ಭೂಮಿಗೆ ಬಂದನು. ಪಾಪ, ನೋವು, ಆಶಾಭಂಗದಿಂದ ನರಳುತ್ತಿದ್ದ ಈ ಲೋಕದ ಜನರನ್ನು ನೋಡಿ ರಕ್ಷಿಸಲು ಆತನು ಬಂದನು. ಜನರ ಶಾಪ ಮತ್ತು ಕೆಟ್ಟ ಚಟಗಳಿಂದ ಅವರನ್ನು ಬಿಡುಗಡೆ ಮಾಡಲು ಬಂದನು. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಆತನು ನಿಮ್ಮ ಜೀವಿತಕ್ಕೆ ಅರ್ಥವನ್ನು ಕೊಡುತ್ತಾನೆ. ನಾವು ಆತನನ್ನು ವಿಶ್ವಾಸಿಸೋಣ ಹಾಗೂ ಭರವಸೆ ಬಿಡೋಣ. ಈ ಅದ್ಭುತ ರಕ್ಷಕರನ್ನು ಕುರಿತು ಹೆಚ್ಚಿನ ಸಂಗತಿಯನ್ನು ನಾವು ಮುಂದಿನ ವಾರ ನಿಮಗೆ ತಿಳಿಸುತ್ತೇವೆ. ಅಲ್ಲಿಯ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ.